श्री गुरुभ्यो नमः। हरि ओम। हयग्रीवं चिदानंद विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदां कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीः देवि शुद्धये। सत्यं सत्यं पुरःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ओम जन्माद्यस्य यतोन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्री गुरुभ्यो नमः। हरि ओम्। ಪ್ರಹ್ಲಾದ ರಾಜರ ವರ್ಣನೆ ಮಾಡ್ತಾ ಬರ್ತಾ ಬರ್ತಾ ಇದ್ದಾರೆ. ಹಿರಣ್ಯಕಶಿಪೋ ಪುತ್ರಃ ಚತ್ವಾರಃ ಪರಮಾದ್ಭುತಃ, ನಾಲ್ಕು ಜನ ಅದ್ಭುತರಾದ ಪುತ್ರರಯ್ಯ. ಪ್ರಹ್ಲಾದೋ ಭೂನ್ ಮಹಾಂಸ್ತೇಷಾಂ ಗುಣೈಹಿ ಮಹದುಪಾಸಕಃ. ಅಲ್ಲಿ ಪ್ರಹ್ಲಾದರಾಜ ವಿಶೇಷವಾಗಿ ಭಗವಂತನ ವಿಶೇಷವಾದ ಗುಣಗಳಿಂದ ಉಪಾಸಕನಾದವ. ಇನ್ನು ಪ್ರಹ್ಲಾದರಾಜರ ಗುಣಗಳನ್ನು ಪರಿಚಯ ಮಾಡಿಕೊಡ್ತಾ ಬರ್ತಾರೆ. ದೊಡ್ಡವರತ್ರೇ ದಾಸವತು ಸನ್ನತಾರ್ಯಾಂಗ್ರಹಿ ಪಿತೃವತು ದೀನವತ್ಸಲ. ದೊಡ್ಡವರಲ್ಲಿ ದಾಸರಂತೆ ಸೇವಾ ಮಾಡುತ್ತಾರೆ. ತಮಗಿಂತ ದೀನರಾದವರಲ್ಲಿ ತಂದೆ ತಾಯಿಯಂತೆ ದಯೆಯನ್ನು ಹೊಂದಿದ್ದಾರೆ. ಇಷ್ಟು ಆಗಿ ಎಷ್ಟು ವಯಸ್ಸು? 5-6 ವರ್ಷದ ಹುಡುಗ. ಸಮಾನರಾದವರಲ್ಲಿ ಸ್ನೇಹವನ್ನು ಹೊಂದಿದ್ದಾರೆ. ಸದಾ ಭಗವಂತನ ಚಿಂತನಾಸಕ್ತರಾಗಿದ್ದಾರೆ. ಶಯಾನ ಪರ್ಯಟನ್ ಅಶ್ನನ್ ಪ್ರಭಿವನ್ ಬ್ರುವನ್ ನಾನು ಸಂದದ ಏತಾನೇ ಗೋವಿಂದ ಪರಿರಂಭಿತ. ಸದಾ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಎಲ್ಲ ಕೆಲಸಗಳು ಮಾಡುತ್ತಾ ಇದ್ರು. ಎಲ್ಲ ಕೆಲಸಗಳಲ್ಲಿ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಇದ್ದಾರೆ. ಇಂಥ ಪ್ರಹ್ಲಾದರಾಜರ ಮೇಲೆ ತಂದೆ ಆದವ ಕೊಲ್ಲಬೇಕು ಅಂತ ನೋಡಿದ. ಆವಾಗ ಕೇಳುತ್ತಾ ಬರ್ತಾ ಪ್ರಶ್ನೆಯನ್ನು, ಪುತ್ರಾನ್ ವಿಪ್ರತಿಕೂಲಾಂಶ, ಮಕ್ಕಳು ತಮಗೆ ವ್ಯತಿರೇಕವಾಗಿದ್ದರೂ ಕೂಡ ಅವರನ್ನು ಚೆನ್ನಾಗಿ ಪಾಲನೆ ಮಾಡುತ್ತಾರೆ ತಂದೆ ತಾಯಿಗಳು. ಇಂಥ ಸದಾ ತಮ್ಮನ್ನೇ ಅನುಸರಿಸಿರುವಂಥ ಮಕ್ಕಳ ಮೇಲೆ ಅದು ಹೇಗೆ ಕೊಲ್ಲಬೇಕು ಅಂತ ಮನಸ್ಸು ಬಂತು. ಆವಾಗ ಆ ಹಿನ್ನೆಲೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಶಂಡಾಮರ್ಕರ ಶಾಲೆಗೆ ಪ್ರಹ್ಲಾದರಾಜರನ್ನು ಕಳಿಸಿಕೊಡ್ತಾ ಇದ್ದಾರೆ. ಪ್ರಹ್ಲಾದರಾಜರನ್ನು ಅಲ್ಲಿ ಅಧ್ಯಯನಕ್ಕೆ ಕಳಿಸಿಕೊಟ್ಟಾಗ ಪ್ರಹ್ಲಾದರಾಜರು ಆ ಅಧ್ಯಯನಾದಿಗಳನ್ನು ನೋಡ್ತಾ ಇದ್ದಾರೆ. ಅವರಿಗೆ ಅದು ಸರಿ ಅನ್ನಿಸ್ತಾ ಇಲ್ಲ. ಆದ್ದರಿಂದ ಗುರುಪುತ್ರರು ಹೇಳಿಕೊಟ್ಟಿರತಕ್ಕಂಥ ಧರ್ಮ ಅರ್ಥ ಕಾಮದ ಪಾಠ, ತ್ರಿವರ್ಗದ ಪಾಠ, ಆ ಪಾಠವೆನ್ನ ಶುಶ್ರುವೇ ನಪಪಾಠ ಅಂದು, ಅಂದರೆ ಅದನ್ನು ಕೇಳಿದರಷ್ಟೇ ಹೊರತು ಮನಸ್ಸಿಗೆ ಗ್ರಹಣ ಮಾಡಲಿಲ್ಲ. ಯಾಕೆ? ಸ್ವರೂಪ ಅಸದ್ಗ್ರಹಾಶ್ರಯಂ, ಸ್ವರೂಪತಃ ಅದೊಂದು ತಪ್ಪಾದ ತಿಳುವಳಿಕೆ, ಆದ್ದರಿಂದ ಅದನ್ನು ಹೆಚ್ಚು ಹಿಡಿಸ್ಕೊಂಡಿಲ್ಲ ಅವರು. ಒಂದು ದಿವಸ ಪ್ರಹ್ಲಾದರಾಜರನ್ನು ಅವರ ತಂದೆ ಹತ್ರ ಕರ್ಕೊಂಡು ಬಂದಾಗ ಹಿರಣ್ಯಕಶಿಪು ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಪ್ರಹ್ಲಾದರಾಜರನ್ನು ಕೇಳುತ್ತಾ ಇದ್ದಾನೆ. ಅನುಚ್ಚತಾಂ ತಾತ ಮನ್ಯತೆ ಸಾಧು ಯದ್ಭವಾನ್, ನೀನು ಯಾವುದನ್ನು ಸಾಧು ಅಂತ ಒಳ್ಳೆಯದು ಅಂತ ತಿಳ್ಕೊಂಡಿದ್ಯೋ ಅದನ್ನು ಹೇಳು. ಆವಾಗ ಪ್ರಹ್ಲಾದರಾಜರು ಕೊಟ್ಟಂತಹ ಉತ್ತರ, ತತ್ ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ದಿಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಕುಪಂ ವನಂ ಗತೋ ಯದ್ಧರ್ಯವಾಶ್ರಯೇತ. ಹೇ ಅಸುರರಾಜ, ಇಲ್ಲಿ ಪ್ರಧಾನವಾಗಿ ಬರೋದೇ ಇದು, ಭಗವಂತನ ವಿರೋಧಿ ಭಗವದ್ವೇಷೀವ ಇಂಥವನಿಗೆ ತಂದೆ ಅಂತ ಕರಿಬಾರದು. ಅದು ಪ್ರಹ್ಲಾದರಾಜರ ದೀಕ್ಷ. ಅದಕ್ಕೆ ಅಪ್ಪನನ್ನ ಅಸುರವರಿಯ ಅಸುರರಾಜ ಅಂತ ಕರೆದರು ಅಷ್ಟೇ ಹೊರತು ತಂದೆ ಅಂತ ಕರೆದಿಲ್ಲ. ಹೇ ಅಸುರವರಿಯ, ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್, ತಪ್ಪಾದ ತಿಳುವಳಿಕೆ ಸದಾ ಕೂತಿರುತ್ತೆ, ಸ್ವತಂತ್ರನಾದ ಭಗವಂತನ ಕುರಿತು ತಿಳುವಳಿಕೆ ಇರಲ್ಲ. ಜೀವರಿಗೆ ತಮ್ಮ ಅಸ್ವಾತಂತ್ರ ಜ್ಞಾನದ ಕುರಿತು ತಿಳುವಳಿಕೆ ಇರಲ್ಲ. ದೇವರ ಸ್ವಾತಂತ್ರ್ಯ ತಮ್ಮ ಅಸ್ವಾತಂತ್ರ್ಯದ ಜ್ಞಾನದ ತಿಳುವಳಿಕೆ ಇರಲ್ಲ. ತಮ್ಮ ಅಧೀನದಲ್ಲಿ ಏನೂ ಇರಲ್ಲ ಎಂಬ ತಿಳುವಳಿಕೆ ಇರಲ್ಲ. ಆದರೂ ಎಲ್ಲವೂ ತಮ್ಮ ಅಧೀನ ಎಂಬೋ ಥರ ಪ್ರವೃತ್ತಿ ಮಾಡುತ್ತಾರೆ. ಇದು ತಪ್ಪಾದ ತಿಳುವಳಿಕೆ. ಇದರಿಂದಾಗಿ ಸದಾ ಬದ್ಧರಾಗಿರ್ತಾರೆ ಸಂಸಾರದಲ್ಲಿ. ಇಂಥ ಜೀವರಾಶಿಗಳು ಉದ್ಧಾರ ಆಗಬೇಕಾದರೆ ಒಂದೇ ಒಂದು ರಾಜಮಾರ್ಗ, ಹಿತ್ವಾತ್ಮಪಾತಂ ಗೃಹಂ ಅಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ತಮ್ಮ ಆತ್ಮನಾಶಕ್ಕೆ ಕಾರಣ ಆಗಿರತಕ್ಕಂಥ ಈ ಮನೆಯನ್ನು ಬಿಟ್ಟು ವಿಶೇಷವಾಗಿ ವನಕ್ಕೆ ಹೋಗಿ ಶ್ರೀಹರಿಯ ಪಾದವನ್ನು ಹಿಡಿಯುವುದು ಒಳ್ಳೆಯದು. ವನ ಅಂತ ಹೇಳಿದರೆ ಸಮೂಹ ಅಥವಾ ನೀರು, ನೀರಿಗೆ ವನ ಅಂತ. ವನಂಗತಃ ಅಂದು ಹೇಳಿದರೆ ತೀರ್ಥಯಾತ್ರೆಗಳಿಗೆ ಹೋಗಬೇಕು, ಅಲ್ಲಿ ಸಜ್ಜನರ ವನ ಸಿಗುತ್ತೆ, ಅಲ್ಲಿ ಗುರುಗಳ ಪಾದ ಸಿಗುತ್ತೆ, ಅವರ ಅನುಗ್ರಹದಿಂದ ಶಾಸ್ತ್ರ ವನ ಸಿಗುತ್ತೆ, ಅಲ್ಲಿ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಹೃದಯಸ್ಥನಾಗಿರತಕ್ಕಂಥ ಭಗವಂತನ ಪರಿಚಯ ಮಾಡತಕ್ಕ ಗುರುಗಳ ಪರಿಚಯ ಸಿಗುತ್ತೆ. ಅಲ್ಲಿ ಶ್ರೀಹರಿಯ ಪಾದವನ್ನು ಆಶ್ರಯ ಮಾಡಬಹುದು ಅಂತ ಚೆನ್ನಾಗಿ ಹೇಳಿದರೆ ನಕ್ಕು ಬಿಡುತ್ತಾ ಇದ್ದಾನೆ ಅಸುರ. ಯಾರೋ ನನ್ನ ಶತ್ರುಗಳು ನನ್ನ ಮೇಲೆ ಶತ್ರುತ್ವದಿಂದ ನನಗೆ ವಿರುದ್ಧವಾಗಿ ಶ್ರೀಹರಿಯ ಬಗ್ಗೆ ಪ್ರೋದ್ಬಲಕವಾಗಿ ನಮ್ಮ ಮಗನಿಗೆ ಹೇಳ್ಕೊಡ್ತಾ ಇದ್ದಾರೆ. ಒಟ್ಟಾರೆ ನನಗೂ ನನ್ನ ಮಗನಿಗೂ ಆಗದಂತೆ ಮಾಡ್ತಾ ಇದ್ದಾರೆ ಯಾರು ಅನ್ನೋದು ಅವನ ತಲೆಗೆ ಬಂತು. ಅದಕ್ಕಾಗಿ ಗುರುಪುತ್ರರಿಗೆ ಹೇಳ್ತಾ ಇದ್ದಾರೆ, ವಿಧಾರ್ಯತಾಂ ಸಮ್ಯಕ್ ಬಾಲೋ ಗುರುಗೇಹೇ ದ್ವಿಜಾತಿಭಿ. ಗುರುಗಳ ಈ ಮನೆಯಲ್ಲಿ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ, ಇವನ ತಲೆಯಲ್ಲಿ ಭೇದ ಭಾವನೆ ಬರಬಾರದು. ಅಂದರೆ ನಾನು ಬೇರೆ, ಶ್ರೀಹರಿಯೇ ಸರ್ವೋತ್ತಮ, ನಾನೊಬ್ಬ ಸರಿಯಾದವನಲ್ಲ ಎಂಬ ತಪ್ಪು ಕಲ್ಪನೆ ಬರ್ತಾ ಇದೆ, ಅದು ಬಾರದಂತೆ ನೋಡಿ ಅಂತ ಹೇಳಿ ಕಳಿಸಿದಾಗ ಗುರುಪುತ್ರರು ಕರ್ಕೊಂಡು ಹೋಗಿ ಕೇಳ್ತಾ ಇದ್ದಾರೆ, ಹೇ ಪ್ರಹ್ಲಾದ, ನಾವು ಹೇಳಿಕೊಟ್ಟಿಲ್ಲ, ಯಾರು ಹೇಳಿಕೊಟ್ರು ನಿನಗೆ ಇವೆಲ್ಲ? ಅವಾಗ ಹೇಳ್ತಾರೆ, ನನಗೆ ಒಬ್ಬರು ಹೇಳಿಕೊಟ್ರೆ ಬಂದದ್ದಲ್ಲ, ಇದು ಸಹಜವಾಗಿ ಒಳಗಿಂದ ಬರ್ತಾ ಇದೆ, ನಾನಾಗಿ ಪ್ರಯತ್ನ ಮಾಡಿದರೆ ಬರೋದಲ್ಲ, ಇನ್ನೊಬ್ಬರು ಹೇಳಿಕೊಟ್ಟರು ಬರೋದಲ್ಲ, ಇದು ತಾನಾಗಿ ಬರ್ತಾ ಇದೆ. ಹೇಗೆ? ಅಯಸ್ಕಾಂತದ ಸನ್ನಿಧಾನದಲ್ಲಿ ಅಯಸ್ಸು ಅಂದರೆ ಕಬ್ಬಿಣ ಹೇಗೆ ತಾನಾಗಿ ಹೋಗ್ಬಿಡುತ್ತೋ, ಹಾಗೆ ಭಗವಂತನ ಸನ್ನಿಧಾನದಿಂದ, ಭಗವಂತನ ಅನುಗ್ರಹದಿಂದ ನನ್ನ ಮನಸ್ಸು ಭಗವಂತನ ಹತ್ರ ಹೋಗಿಬಿಡ್ತಾ ಇದೆ, ನನ್ನ ಪ್ರಯತ್ನ ಏನೂ ಇಲ್ಲ ಅಂತ ಹೇಳಿದರೆ, ಅವಾಗ ಬೆತ್ತವನ್ನು ತಂದು ಹೆದರಿಸಿದಂತೆ ಮಾಡಿದರು, ಪುನಃ ಎಲ್ಲ ಹೇಳಿಕೊಟ್ರು ಪ್ರಹ್ಲಾದ ರಾಜನಿಗೆ. ಎಲ್ಲ ಹೇಳಿಕೊಟ್ಟು ತಾಯಿಯ ಮೂಲಕ ಅಲಂಕಾರ ಮಾಡಿ ದೈತ್ಯರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಪುನಃ ಹತ್ತಿರ ಬಂದಿರತಕ್ಕಂಥ ಮಗನನ್ನು ಅಪ್ಪಿಕೊಂಡು ಸಂತೋಷಪಟ್ಟು ಮಗನನ್ನು ತೊಡೆ ಮೇಲೆ ಕೂಡಿಸಿಕೊಂಡು ಮಗನ ತಲೆಯ ಮೇಲೆ ತನ್ನ ಕಣ್ಣೀರಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಸಂತೋಷ ಆಗ್ತಾ ಇದೆ ಮಗನ ನೋಡಿ. ಆದರೆ ಆ ಮಗನ ಕೇಳ್ತಾ ಇದ್ದಾರೆ, ಹೇ ಪ್ರಹ್ಲಾದ, ನೀನು ಕಲ್ತದ್ದರಲ್ಲಿ, ಗುರುಗಳು ಹೇಳಿ ಕೊಟ್ಟದ್ದರಲ್ಲಿ ಏನು ಒಳ್ಳೆಯದೋ ಅದು ಹೇಳಯ್ಯ. ಅವಾಗ ಪ್ರಹ್ಲಾದರಾದರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪದ ವಿಷ್ಣು ಭಕ್ತಿಶ್ಚನ್ನವ ಲಕ್ಷಣ ಕ್ರಿಯತೆ ಭಗವತ್ತತ್ತ ತನ್ಮನ್ಯೇ ಅಧೀತ ಉತ್ತಮಂ. ಇದು ಸರಿಯಾದ ಅಧ್ಯಯನ ಆದ ತಿಳಿದಿದ್ದೇನೆ. ಯಾವ ಅಧ್ಯಯನದಿಂದ ಮನುಷ್ಯನಾದವನಿಗೆ ಶ್ರೀಹರಿಯ ಪಾದಾರವಿಂದದಲ್ಲಿ 9 ಲಕ್ಷಣಗಳಿರತಕ್ಕಂಥ ಭಕ್ತಿ ಬರುತ್ತೋ, ಶ್ರೀಹರಿಯ ಪಾದಾರವಿಂದದಲ್ಲಿ ಮನುಷ್ಯರಾದವರಿಗೆ ಯಾವ ಅಧ್ಯಯನದಿಂದ 9 ಲಕ್ಷಣಗಳಿರತಕ್ಕಂಥ ಭಕ್ತಿ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಅದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ ಮೊದಲಾದ 9 ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ನೋಡಿದಾಗ ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ಎಚ್ಚರಪೂರ್ವಕವಾಗಿ ಮಾಡಿದ ಶ್ರವಣವೇ ಶ್ರವಣ. ಹಾಗೆ ಕೀರ್ತನ, ಸ್ಮರಣ ಇತ್ಯಾದಿಗಳೆಲ್ಲ ಇದೇ ಬುಡದಲ್ಲಿ ಬರಬೇಕು. ಇಂಥ 9 ಲಕ್ಷಣಗಳಿರತಕ್ಕಂಥ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ ಅಂತ ಹೇಳಿದಾಗ ತುಂಬ ಸಿಟ್ಟು ಬಂತು. ಇವರನ್ನ ಕೊಂದು ಬಿಡಿ ಅಂತ ಹೇಳ್ತಾ ಇದ್ದಾರೆ. ನಾನಾ ರೀತಿಯಾಗಿ ಪ್ರಹ್ಲಾದ ರಾಜರನ್ನ ಸಂಹಾರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಏನು ಮಾಡಿದರೂ ಪ್ರಹ್ಲಾದ ರಾಜರನ್ನ ಕೊಲ್ಲಲಿಕ್ಕಾಗಿಲ್ಲ. ಅವಾಗ ಹೇಳ್ತಾರೆ, ಏನೇನು ಮಾಡಿದರು ಆ ಚಿಕ್ಕ ಹುಡುಗನನ್ನ ಮೈ ಮೇಲೆ ಬಟ್ಟೆ ಇಲ್ಲದೆ ಮರ್ಮಸ್ಥಾನಗಳಲ್ಲಿ ಶೂಲಗಳಿಂದ ತಿವಿದರು, ಸರ್ಪಗಳಿಂದ ಕಚ್ಚಿಸಿದರು, ಅನ್ನಕ್ಕೆ ವಿಷ ಬೆರೆಸಿದರು, ವಿಷವನ್ನೇ ಕುಡಿಸಿದರು. ನಂತರ ವಿಶೇಷವಾಗಿ ಪರ್ವತಗಳಿಂದ ಕಳಗ ಹಾಕಿದರು, ಆನೆಗಳಿಂದ ತುಳಿಸಿದರು. ಇನ್ನ ವಿಷ್ಣು ಪುರಾಣದಲ್ಲಿ ಹೇಳಿದಂತೆ ಪ್ರಹ್ಲಾದ ರಾಜರನ್ನ ಇಟ್ಟು ಅವರ ಮೇಲೆ ಪರ್ವತಗಳನ್ನು ಹಾಕಿದರು. ಏನು ಮಾಡಿದರೂ ಪ್ರಹ್ಲಾದ ರಾಜರಿಗೆ ಏನೂ ಆಗಲಿಲ್ಲ. ಆವಾಗ ತಲೆ ಹಿಡ್ಕೊಂಡು ಕೂತಿದ್ದಾನೆ ಹಿರಣ್ಯಕಶಿಪು, ನೋಡುತ್ತಾ ಇದ್ದಾನೆ. ಇವನು ಹೇಗಿದ್ದಾನೆ ಅಂದರೆ ಸುನಶೇಪನಂತೆ ಕಾಣುತ್ತಾ ಇದ್ದಾನೆ ಪ್ರಹ್ಲಾದ ರಾಜ. ಸುನಶೇಪ ಇವ ಪ್ರಭು ಅಂತ ಹೇಳ್ತಾರೆ. ಏನದು ಅಂದರೆ ಹೇಳ್ತಾರೆ, ಹಿಂದೆ ಹರಿಶ್ಚಂದ್ರ ಹರಕೆ ಹಾಕ್ಕೊಂಡ ವರುಣದೇವರಿಗೆ, ನನಗೆ ಗಂಡು ಮಗುವಾದರೆ ಹುಟ್ಟಿದ ಕೂಡಲೇ ನಿಮಗೆ ಬಲಿ ಕೊಡುತ್ತೇನೆ. ಮಗುವಾಯಿತು, ಬಲಿ ಕೊಡಲಿಲ್ಲ. ವರುಣದೇವರು ಕೇಳಿದರು, ಯಾಕೆ ಬಲಿ ಕೊಡುತ್ತಾ ಇಲ್ಲ? ಹಲ್ಲು ಹೋಗಿ ಇನ್ನೊಂದು ಹಲ್ಲು ಬಂದ ಮೇಲೆ ಕೊಡುತ್ತೇನೆ. ಹಾಗೆ ಹೀಗೆ ತಳ್ಳುತ್ತಾ ಇದ್ದಾರೆ ಮುಂದಕ್ಕೆ. ಅವಾಗ ಸಿಟ್ಟು ಬಂದು ವರುಣದೇವರು, ನಿನಗೆ ಜಲೋದರ ವ್ಯಾಧಿ ಬರಲಿ ಅಂತ ಶಾಪ ಕೊಟ್ಟರು. ಆ ವ್ಯಾಧಿಯಿಂದ ಬಳಲ್ತಾ ಇದ್ದಾರವರು. ಮಗ ದೊಡ್ಡವನಾಗಿದ್ದಾನೆ ರೋಹಿತ, ಪುರೋಹಿತರನ್ನ ಮಂತ್ರಿಗಳನ್ನ ಕೇಳ್ತಾ ಇದ್ದಾನೆ, ನಮ್ಮ ತಂದೆಗೆ ಈ ರೋಗ ಹೋಗ್ಲಿಕ್ಕೆ ಏನಾದರೂ ಒಂದು ಉಪಾಯವಿದೆಯಾ? ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ತಂದೆ ಹೀಗೆ ಮಾಡಿದ್ದಾರೆ, ಒಂದು ವೇಳೆ ಬೇರೆ ಯಾರಾದರೂ ಹುಡುಗನನ್ನು ಕರ್ಕೊಂಡು ಬಂದು ದುಡ್ಡಿಗೆ ಅವನನ್ನು ಕರ್ಕೊಂಡು ಬಂದು ಬಲಿ ಕೊಟ್ಟರೆ ಸರಿ ಹೋಗುತ್ತೆ. ಆವಾಗ ರೋಹಿತ, ಆನೆಗಳ ಮೇಲೆ ಸಂಪತ್ತನ್ನು ಹಾಕ್ಕೊಂಡು ಹೊರಡುತ್ತಾರೆ. ಹೊರಟಾಗ ಒಬ್ಬ ಬ್ರಾಹ್ಮಣ ಸಿಗ್ತಾನೆ, ರುಚಿಕ ಎಂಬ ಬ್ರಾಹ್ಮಣ. ಆ ಬ್ರಾಹ್ಮಣ ವಿಶೇಷವಾಗಿ 3 ಜನ ಮಕ್ಕಳಿರ್ತಾರೆ, ಗಂಡು ಮಕ್ಕಳು, ತುಂಬ ಬಡ ಬ್ರಾಹ್ಮಣ, ಸತ್ತು ಹೋಗುವಂಥ ಸ್ಥಿತಿ. ಅಂಥ ಕಾಲಕ್ಕೆ ರೋಹಿತ ಹೇಳ್ತಾನೆ, ಎಲ್ಲರೂ ಸತ್ತು ಹೋಗೋದಕ್ಕಿಂತ ಒಬ್ಬನನ್ನ ಬಲಿಗೆ ಕೊಟ್ರೆ ಆ ದುಡ್ಡಿನಿಂದ ಮಿಕ್ಕವರೆಲ್ಲ ಚೆನ್ನಾಗಿ ಬದುಕಬಹುದಲ್ಲ, ನಾ ಬಲಿ ಕೊಟ್ಟವನಿಗೂ ಸದ್ಗತಿ ಆಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಅದಕ್ಕೆ ರುಚಿ ಕನಿಕೆ ಸರಿ ಅನ್ನಿಸ್ತು ಮಾತು. ಆವಾಗ ರೋಹಿತನನ್ನು ಅಲ್ಲೇ ಇರಲಿಕ್ಕೆ ಹೇಳಿ ಮನೆಯಲ್ಲಿ ರಾತ್ರಿ ಮಾತಾಡ್ತಾ ಇದ್ದಾರೆ ಗಂಡ ಹೆಂಡತಿ. ಅದರಲ್ಲಿ ಶುನಶೇಪ ಮಧ್ಯದವ ಮಗ ರಾತ್ರಿ ಹೊತ್ತು ಎದ್ದು ಕೂತು ಕೇಳ್ತಾ ಇದ್ದಾನೆ ತಂದೆ ತಾಯಿಗಳು ಮಾತಾಡುವಂಥ ಮಾತನ್ನ. ಯದ್ಯಪಿ ತಮಗೆ ಸಂಬಂಧಪಟ್ಟ ಮಾತಾದ್ದರಿಂದ ಕೂತ್ಕೊಂಡು ಕೇಳಿದ್ದ, ತಂದೆ ಹೇಳ್ತಾ ಇದ್ದಾನೆ, ಹೀಗೆ ರೋಹಿತ ಬಂದಿದ್ದಾನೆ, ಒಬ್ಬ ಮಗನನ್ನು ಕೊಟ್ಟರೆ ನಾವೆಲ್ಲರೂ ಬದುಕಬಹುದು, ನಿನ್ನ ಅಭಿಪ್ರಾಯ ಏನು? ತಾಯಿ ಹೇಳ್ತಾಳೆ, ಹಾಗೇ ಆಗಲಿ, ಆದರೆ ತಂದೆ ನಾನು ದೊಡ್ಡವರನ್ನು ಕೊಡಲ್ಲ. ತಾಯಿ ಒಪ್ತಾಳೆ, ದೊಡ್ಡವರನ್ನು ಕೊಡಬೇಡಿ, ಹಾಗೆ ನಾನು ಚಿಕ್ಕವನನ್ನು ಕೊಡಲ್ಲ. ಏನೇ ಆಗಲಿ ಚಿಕ್ಕವನು ಏನು ಗೊತ್ತಿರೋ ನಾನು ಕೊಡಲ್ಲ. ಅಪ್ಪನೂ ಒಪ್ಪಿದ. ಇನ್ನು ಯಾರು ಅಪ್ಪ ಅಮ್ಮ ಇಬ್ಬರು ಹಿಡಿಸ್ಕೊಳ್ಳದೇ ಇರತಕ್ಕಂಥ ವ್ಯಕ್ತಿ ಯಾರು? ಮದದವ ಸುರಕ್ಷೇಪ. ಅವ ರಾತ್ರಿ ಎದ್ದು ಕೂತು ಕೇಳ್ತಾ ಇದ್ದಾನೆ ಮಾತುಗಳನ್ನು, ಹೇಗಿರಬೇಕು ಇರೋದು ಚಿಕ್ಕ ಕುಟುಂಬ, ಅದರಲ್ಲಿ ಒಬ್ಬ ನಾನು ತಂದೆ ತಾಯಿಗಳಿಗೆ ಬೆಳೆದವನಾದ್ನಲ್ಲ ಅಂತ ದುಃಖ ಅವನಿಗೆ ಬರಲಿಲ್ಲ. ಯಾಕೆ ಅಂದರೆ ಆ ರೋಹಿತನನ್ನು ನೋಡಿದ ಕೂಡಲೇ ಆ ದುಡ್ಡಿನಿಂದ ಬಂದಿರತಕ್ಕಂಥ ರೋಹಿತನನ್ನು ನೋಡಿದ ಕೂಡಲೇ ತಲೆಗೆ ಬಂತು ಸುರಶೇಪನಿಗೆ, ಇದು ಯಾರು ಇಂಥದ್ದೇ ಬಂದಿದ್ದಾನೆ ಅಂತ. ಅದಕ್ಕೆ ತಲೆಯಲ್ಲಿ ಬಂತು ಸುನಶೇಪನಿಗೆ, ಏನಾದರೂ ಮಾಡಿ ದುಡ್ಡು ಇವರಿಗೆ ಬರಲಿ, ನಾನು ಬಲಿಗೆ ಹೋಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದ. ಅದಕ್ಕೆ ತಕ್ಕಂತೆ ಎಲ್ಲವೂ ನಡೆಯಿತು. ಆದ ಕಾರಣ ತುಂಬ ಸಂತೋಷ ಪಡ್ತಾ ಇದ್ದಾನೆ ಸುನಶೇಪ. ರಾತ್ರಿ ತಂದೆ ತಾಯಿಗಳ ಮಾತನ್ನು ಕೇಳಿ ಬೆಳಿಗ್ಗೆದ್ದು ರೋಹಿತನ ಹತ್ರ ಬಂದು ಹೇಳ್ತಾನೆ, ಹೇ ರೋಹಿತ, ನನ್ನನ್ನು ಕೊಟ್ಟದೇ ಎಷ್ಟು ದುಡ್ಡು ಕೊಡಬೇಕು ಅಂತಿದ್ದೀಯೋ ಆ ದುಡ್ಡೆಲ್ಲ ಕೊಟ್ಟುಬಿಡು, ನನ್ನನ್ನು ಕರ್ಕೊಂಡೋಗು. ಯಾಕೆ ಅಪ್ಪ ಅಮ್ಮ ಸಂಕೋಚ ಪಡ್ತಾ ಇದ್ದಾರೆ ನನ್ನನ್ನು ಕಳಿಸ್ಕೊಳ್ಳಿಕ್ಕೆ, ಆದ ಕಾರಣ ನಾನು ಬಂದು ಬಿಡುತ್ತೇನೆ ಅಂತ ಹೇಳಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾನೆ. ಆ ಹೊರಡು ಕಾಲಕ್ಕೆ ಸುನಶೇಪನ ತಲೆಯಲ್ಲಿ ಏನಿದೆ, ಅಲ್ಲ ತಾನಾಗಿ ತಂದೆ ತಾಯಿಗಳಿಗಾಗಿ ಬಲಿಗೆ ಹೋಗುವುದು ಉತ್ತಮ ಕೆಲಸ, ಸೈ ಚೆನ್ನಾಗಿದೆ, ಆದರೆ ತಂದೆ ದೊಡ್ಡವ ನನಗೆ ಬೇಕು ಅಂತ ಹೇಳಿದ, ತಾಯಿ ಚಿಕ್ಕವಳು ಬೇಕಾ ಚಿಕ್ಕವನು ಬೇಕು ಅಂತ ಹೇಳಿದ್ದು, ನಾನು ಇಬ್ಬರಿಗೂ ಬೇಡದವನಾದ್ನಲ್ಲ ಅಂತ ಆ ದುಃಖ ಸುನಶೇಪನಲ್ಲಿ ಇತ್ತೇನು? ಹೋಗುವಾಗ ತಂದೆ ತಾಯಿಗಳನ್ನು ಬೈದುಕೊಂಡು ಹೋದ್ನೇನು? ಇಲ್ಲ ಅಂತ. ಯಾಕೆ ಹಾಗೆ ಅಂತ ಹೇಳ್ತಾರೆ, ತಂದೆ ತಾಯಿಗಳಿಗಿಂತ ಬುದ್ಧಿ ಬಂದದ್ದೇ ದೇವರಿಗೆ ನನ್ನ ಮೇಲೆ ಅನುಗ್ರಹ ಇರೋದರಿಂದ, ಇಲ್ಲದಿದ್ದರೆ ನನ್ನ ಬಿಡ್ತಾ ಇದ್ದಿಲ್ಲ ಇವರು. ಸ್ವಾಮಿ ನನ್ನನ್ನು ಬಲಿ ಕೊಡಬೇಕು ಅಂತಿದ್ದಾನೆ, ಆದ್ದರಿಂದ ಇವರಿಗೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ಅವರನ್ನು ಮನ್ನಿಸಿ ತಲೆಯಲ್ಲಿ ಏನೂ ಬೇಜಾರು ಇಲ್ಲದೆ ಹೊರಟು ಹೋಗ್ತಾ ಇದ್ದಾನೆ ಸುನಶೇಪ. ಈಗ ಪ್ರಹ್ಲಾದ ರಾಜನು ಹಿರಣ್ಯಕಶಿಪನ ಕಣ್ಣಿಗೆ ಸುನಶೇಪನಂತೆ ಕಾಣ್ತಾ ಇದ್ದಾನೆ. ಅಂಥ ಪ್ರಹ್ಲಾದರಾಜನ್ನು ನೋಡ್ತಾ ಇರುವಾಗ ಅವನು ಸಂಶಯ ಬರ್ತಾ ಇದೆ, ನೂನಮೇತದ್ ವಿರೋಧೇನ ಮೃತ್ಯುರ್ಮೇ ಭವಿತಾನಭವ, ನನಗೆ ಇವನ ವಿರೋಧ ಮಾಡುವುದರಿಂದಲೇನೆ ಸಾವು ಬರೋದು ಖಚಿತ ಅಂತ ಕಾಣ್ತಾ ಇದೆ. ಇಷ್ಟು ಆಲೋಚನೆ ಮಾಡುವ ಕಾಲಕ್ಕೇನೆ ಚಂಡಾಮರ್ಕರು ಬರ್ತಾ ಇದ್ದಾರೆ. ಹೇ ರಾಜ, ಇವ ಚಿಕ್ಕ ಹುಡುಗ, ಬುದ್ಧಿ ಸ್ಥಿರವಲ್ಲ, ಅವನಿಗಾಗಿ ನೀವು ಚಿಂತೆ ಮಾಡಬೇಡಿ. ಶುಕ್ರಾಚಾರ್ಯರು ಬರ್ತಾರೆ, ತಪಸ್ವಿಗಳು, ಅವರು ಇವನ ಬುದ್ಧಿಯನ್ನು ಪರಿವರ್ತನೆ ಮಾಡ್ತಾರೆ. ಆದ ಕಾರಣ ಇವನನ್ನು ನಮ್ಮ ಹತ್ತಿರ ಕಳಿಸ್ಕೊಡಿ ಸ್ವಲ್ಪ ಕಾಲ ಪುನಃ ಅಂತ ಹೇಳಿದಾಗ ಕಳಿಸಿಕೊಡ್ತಾ ಇದ್ದಾನೆ ಪ್ರಹ್ಲಾದರನ್ನು. ಪ್ರಹ್ಲಾದರು ಅದರಲ್ಲಿ ಬರ್ತಾ ಇದ್ದಾರೆ. ಬಂದು ಅಲ್ಲಿರ್ತಕ್ಕಂಥ ಎಲ್ಲ ಹುಡುಗರ ಜೊತೆಗೆ ತಾವು ಮೊದಲಿದ್ದಂತೆ ಇರಲಿಕ್ಕೆ ಆಗದೆ ಗುರುಪುತ್ರರು ಮಂತ್ರದಿಂದ, ವರುಣ ಪಾಶದಿಂದ ಇವರ ಕೈಕಾಲು ಕಟ್ಟಿ ಹಾಕಿದ್ದಾರೆ, ಯಾರ ಜೊತೆಗೆ ಸೇರದಂತೆ ಮಾಡಿದ್ದಾರೆ. ಅಂಥ ಕಾಲಕ್ಕೆ ಗುರುಪುತ್ರರು ತಮ್ಮ ಮನೆ ಕೆಲಸಗಳಲ್ಲಿ ತೊಡಗಿದ್ದಾಗ ಆವಾಗ ಪ್ರಹ್ಲಾದರಾದರು ಎಲ್ಲರನ್ನ ಕೂಗಿ ಕರೆದು ಹೇಳ್ತಾ ಇದ್ದಾರೆ. ಪ್ರಹ್ಲಾದರಾದರು ಎಲ್ಲರನ್ನ ಕೂಗಿ ಕರೆದು ಕೂಡಲೇ, ಅದರಲ್ಲೂ ಗುರುಪುತ್ರರು ತಮ್ಮ ಮನೆ ಕೆಲಸಗಳಿಗೆ ತೊಡಗಿದಾಗ ಎಲ್ಲ ಹುಡುಗರು ಆಟಕ್ಕೆ ಹೊರಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹುಡುಗರು ಆಟಕ್ಕೆ ಹೋಗುವಾಗ ಓದಲಿಕ್ಕೆ ಬನ್ನಿ ಅಂತ ಯಾರಾದರೂ ಹುಡುಗ ಕರೆದ್ರೆ ಹೊಡೆದು ಬಿಡ್ತಾರೆ. ಅಂಥದ್ದು ದೈತ್ಯರು. ಪ್ರಹ್ಲಾದರಾಜ ಅವರೆಲ್ಲರನ್ನ ಬನ್ನಿ ಇಲ್ಲಿ ಅಂತ ಕರೆದುಕೊಳ್ಳೆ, ಅವರೆಲ್ಲರೂ ನ್ಯಸ್ತ ಕ್ರೀಡಾ ಪರಿಚ್ಛದಾಹ, ಎಲ್ಲ ಆಟದ ಸಾಮಾನು ಬದಿಗೆ ಒಗೆದು ಹಾಕಿದಾರಂತೆ. ಪ್ರಹ್ಲಾದರಾಜರ ಮೇಲೆ ಅವರಿಗೆ ಅಪಾರ ಗೌರವ, ಅದಕ್ಕಾಗಿ ಮುಂದೆ ಬಂದು ಕೂತಿದ್ದಾರೆ. ತನ್ಯಸ್ತ ಹೃದಯ ಕ್ಷಣಾಹ, ಆ ಪ್ರಹ್ಲಾದರಾಜರಲ್ಲೇ ಮನಸ್ಸಿಟ್ಟಿದ್ದಾರಂತೆ, ಪ್ರಹ್ಲಾದರಾಜರಲ್ಲೇ ಕಣ್ಣಿಟ್ಟಿದ್ದಾರೆ. ಪ್ರಹ್ಲಾದರಾಜರನ್ನು ಕೇಳ್ತಾ ಇದ್ದಾರೆ, ಏ ಪ್ರಹ್ಲಾದ ಯಾಕೆ ಕರೆದೀಯ ನಮ್ಮನ್ನು ಹೇಳು. ಅವಾಗ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು, ನೀವೆಲ್ಲ ಚಿಕ್ಕ ಹುಡುಗರು ಅಲ್ಲ, ದೊಡ್ಡವರಾದವರು ಅವರನ್ನು ನೀವು ಚಿಕ್ಕ ಹುಡುಗರು ಅಂದರೆ ಸರಿ ಹೋಗುತ್ತೆ, ನಮ್ಮ ಸಮಾನ ವಯಸ್ಸರಾದವರನ್ನು ನೋಡಿ ನೀವೆಲ್ಲ ಚಿಕ್ಕ ಹುಡುಗರು ಅಂದರೆ ನೀನೇನು ದೊಡ್ಡ ಮುದುಕೇನಯ್ಯ, ನಮ್ಮಂಥ ಚಿಕ್ಕ ವಯಸ್ಸು ಹುಡುಗನಲ್ವ ನೀನು ಅಂತ ಅವರು ಕೇಳ್ತಾರಲ್ವ. ಯಾರು ಅನ್ನಲಿಲ್ಲ, ಯಾಕೆ ಪ್ರಹ್ಲಾದರಾಜರ ಬುದ್ಧಿ ಆ ಪರಿಣತಿ ಅವರಿಗೆಲ್ಲ ಗೊತ್ತು. ಪ್ರಹ್ಲಾದರಾಜ ಹೇಳ್ತಾ ಇದ್ದಾರೆ, ನೋಡಿ ವಯಸ್ಸಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾ ಮಾ ಪ್ರಮಾದ್ಯಥ, ನಮ್ಮ ವಯಸ್ಸಲ್ಲೇ ಇರತಕ್ಕಂಥ ಅನೇಕ ಜನ ಹುಡುಗರು ಸತ್ತು ಹೋಗೋದನ್ನು ನೋಡಿ ಕೇವಲ ಆಟದಲ್ಲೇ ನೀವು ಬಿದ್ದಿದ್ದು ನೀವು ಪ್ರಮಾದಕ್ಕೆ ಸಿಕ್ಕಾಕೋಬೇಡಿ. ಹೇಳ್ತಾರೆ ನಾವು ಏನು ಮಾಡಬೇಕು ಅಂತ ನನ್ನ ಉದ್ದೇಶ. ಅವಾಗ ಹೇಳ್ತಾರೆ ನಿಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ ಶ್ರೀಹರಿ, ಅವನನ್ನು ಉಪಾಸನೆ ಮಾಡಿ. ಅಲ್ಲಿ ಮತ್ತು ಪ್ರಶ್ನೆ, ಈ ಶ್ರೀಹರಿ ಬಹಳ ಕಷ್ಟ ಅಂತೆ, ಅವನು ಉಪಾಸನೆ ಮಾಡುವುದು ಕಷ್ಟ, ಅವನ ಅನುಗ್ರಹ ಮಾಡುವುದು ಕಷ್ಟ, ತುಂಬ ಕಷ್ಟ ಅಂತ ಹೇಳ್ತಾರೆ ಅಂದಾಗ ಉತ್ತರ ಕೊಡ್ತಾ ಇದ್ದಾರೆ, ಅತ್ಯಂತ ಸುಲಭ ಇವ, ಸುಲಭನೋ ಹರಿ ತನ್ನವರನ್ನು ಅರಗಳಿಗೆ ಬಿಟ್ಟಗಲನು. ಈ ರೀತಿಯಲ್ಲಿ ಭಗವಂತ ಬಹಳ ಸುಲಭ ಅಂತ ಹೇಳುತ್ತ, ಅವನೆಲ್ಲೋ ಇರ್ತಾನೆ ವೈಕುಂಠದಲ್ಲೋ, ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ ನಮ್ಮ ಹತ್ತಿರಿಗೆ ಅಂತ ಹೇಳಿದಾಗ ಹೃದಯ ಛಿದ್ರವತ್ ಸತಃ, ಹೃದಯದಲ್ಲಿ ಹೇಗೆ ಆಕಾಶವಿದೆ ಸ್ಪೇಸ್ ತಾನಾಗಿದೆ, ಆ ರೀತಿಯಲ್ಲಿ ಒಳಗೇ ಭಗವಂತ ಇದ್ದಾನೆ. ಆ ಭಗವಂತನ ಕಡೆ ಮುಖ ಮಾಡಿ ಕೊನೆಗೆ ನಾವು ಯಾವಾಗೂ ಧರ್ಮಾಚರಣೆ ಮಾಡಬೇಕು ವಯಸ್ಸಾದ ಮೇಲೆ. ಇವಾಗಲ್ಲ ಅಲ್ವಾ, ಇವಾಗೆಲ್ಲ ಚೆನ್ನಾಗಿ ಓದ್ಕೋಬೇಕು, ಉದ್ಯೋಗ ಬರಬೇಕು, ಎಲ್ಲ ಮಾಡಬೇಕು. ಕೊನೆಗೆ ರಿಟೈರ್ಮೆಂಟ್ ಆದಮೇಲೆ ದೇವರದ್ದಲ್ವಾ. ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಒಳ್ಳೆ ಬುದ್ಧಿವಂತನಾದವ, ಧರ್ಮಾಚರಣೆ ಮಾಡಬೇಕು ಅಂತಿದ್ದವ, ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿರುವ ಕಾಲಕ್ಕೇನೆ ಮಾಡಿ ಮುಗಿಸಬೇಕಯ್ಯ. ಅದು ವಯಸ್ಸಾದ ಮೇಲೆ ಅಂತ ಹೇಳಿದರೆ ಆ ಹೊತ್ತಿಗೆ ಶರೀರದಲ್ಲಿ ಶಕ್ತಿ ಪಟುತ್ವ ಎಲ್ಲ ತಗ್ಗಿ ಹೋಗುತ್ತೆ, ಇಂದ್ರಿಯಗಳ ಶಕ್ತಿಯೇ ಇರಲ್ಲ. ಆ ಕಾಲಕ್ಕೆ ಮತ್ತು ತಿರುಗಾ ಪುಸ್ತಕ ಎಲ್ಲ ಹಿಡ್ಕೊಂಡ್ರೆ ಏನು ಉಪಯೋಗ? ಆ ರಿಟೈರ್ಮೆಂಟ್ ಕಾಲಕ್ಕೆ, ಶಕ್ತಿ ಇಲ್ಲದೆ ಬಿದ್ದಿರುವ ಕಾಲಕ್ಕೆ ಅಧ್ಯಯನಕ್ಕೆ ತೊಡಗಿದರೆ ಅದು ಸಹಕಾರ ಕೊಡುತ್ತಾ ಅಧ್ಯಯನಕ್ಕೆ? ಆಗೋದೇ ಇಲ್ಲ. ಅದರಿಂದ ಕೌಮಾರಿ ಆಚರತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಹೇಳಿ, ಈ ರೀತಿಯಲ್ಲಿ ನೀವು ವಿಶೇಷವಾಗಿ ಚಿಕ್ಕ ಹುಡುಗರಾಗಿದ್ದಾಗಲೇ ಅಧ್ಯಯನಾದಿಗಳನ್ನು ಮಾಡಿ, ಇನ್ನು ಅವರಿಗೆ ಚೆನ್ನಾಗಿ ಹೇಳಿಕೊಡುತ್ತಾ ಬರ್ತಾ ಇದ್ದಾರೆ. ಈ ಭಗವಂತನನ್ನು ನಾವು ಹೇಗೆ ಪಡೆಯಬೇಕು? ಯಥಾ ಗ್ರಾವಸು ಹೇಮಕಾರ ಅಂತ, ಈ ಕಲ್ಲುಗಳಲ್ಲಿ ಬಂಗಾರ ಸೇರಿಕೊಂಡಿರುತ್ತೆ. ಆ KGF ಗೋಲ್ಡ್ ಫೀಲ್ಡ್ ಅಲ್ಲಿ ನೋಡಿದರೆ ಆ ಕಲ್ಲುಗಳೆಲ್ಲ ಬಂಗಾರ ಸೇರಿಕೊಂಡಿರುತ್ತೆ. ಅದನ್ನು ಪ್ರತ್ಯೇಕವಾದ ರಸಾಯನಗಳು ಹಾಕಿ ಅದನ್ನು ಹೊರಗೆ ತೆಗಿತಾರೆ, ಆ ಕಲ್ಲಿನಿಂದ ದೂರ ಮಾಡಿ ಆ ವಿಶೇಷವಾದ ಲೋಹವನ್ನು ಹೊರಕ್ಕೆ ತೆಗೆಯುತ್ತಾರೆ. ಅದೇ ಥರ ದೇವರು ಹೇಗಿದ್ದಾರಪ್ಪ ಅಂದರೆ ಎಲ್ಲರಲ್ಲಿ ಬೆರೆತು ಹೋಗಿದ್ದಾರೆ. ಅವನಿಗೆ ಆ ಭಗವಂತನಿಗೆ ಅವನು ಎಲ್ಲರಲ್ಲಿ ಬೆರೆತು ಹೋಗಿದ್ದಾನೆ. ಅವನನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೇಗೆ ಅಂದರೆ, ಹೇಗೆ ಕಲ್ಲುಗಳಲ್ಲಿ ಇರತಕ್ಕಂಥ ಬಂಗಾರವನ್ನು ಪ್ರತ್ಯೇಕ ಮಾಡಲಿಕ್ಕೆ ಕೇವಲ ರಸಾಯನವನ್ನು ಹಾಕಿ ಆ ಕಲ್ಲುಗಳಿಂದ ಬಂಗಾರವನ್ನು ಬೇರೆ ಮಾಡುತ್ತಾರೋ, ಹಾಗೆ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು, ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಪಡೆಯಲಿಕ್ಕೆ ಕೆಲವೊಂದು ರಾಜಮಾರ್ಗಗಳು ಹೇಳಿದ್ದಾರೆ. ಅದರಿಂದ ಭಗವಂತನನ್ನು ನಾವು ಪಡೆಯಬಹುದು. ಸರ್ವತ್ರ ಅವಲೋಕನಾತ್, ಎಲ್ಲ ಕಡೆ ಭಗವಂತನನ್ನು ನೋಡುತ್ತಾ ಬರೋದರಿಂದ, ಅವನಲ್ಲೇ ಮನಸ್ಸು ಇರೋದರಿಂದ, ಮನಸ್ಸು ಅವನಲ್ಲೇ ಇಟ್ಟು ಸಾಧನೆ ಮಾಡೋದರಿಂದ ಅವನ ಅನುಗ್ರಹ ಆಗುತ್ತೆ ಅಂತ ಇಷ್ಟೆಲ್ಲ ಹೇಳಿದಾಗ ಕೊನೆಗೆ ಹೇಳ್ತಾರೆ, ಯಾರಾದರೆ ನಮಗೆ ಬಂದಿರತಕ್ಕಂಥ ಮೃತ್ಯು ಅಂದರೆ ಭಗವಂತನ ಮರು ನಮ್ಮನ್ನು ಕಾಟ ಕಾಡಿಸ್ತಾ ಇರುವಾಗ ದೇವರ ನೆನಪು ಯಾರು ಮಾಡಿಕೊಡುತ್ತಾರೋ, ಸಬಪೇತ ಮೃತ್ಯುಂ, ನಮ್ಮ ಮೃತ್ಯು ಒಂದು ಕಾಟ ಕೊಡುವಾಗ ಅದರಿಂದ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವರೇ ತಂದೆ ತಾಯಿ ಗುರುವು ಅಣ್ಣ ದೈವ ಎಲ್ಲವೂ. ಒಂದು ವೇಳೆ ನಮಗೆ ಕಾಟ ಕೊಡಲಿಕ್ಕೆ ಏನು ಮೃತ್ಯು ಬಂದು ಕೂತಿರುವಾಗ ಆ ಮೃತ್ಯುವಿಂದಲೇ ನಮ್ಮನ್ನು ಬಿಡಿಸಲಿಲ್ಲವ? ಪಿತಾ ನ ಸಸ್ಯಾತ್ ಮಾತಾ ನ ಸಾಸ್ಯಾತ್, ತಂದೆ ತಾಯಿ ಆಗೋದೇ ಇಲ್ಲ ಅವರು, ಹಾಗೆ ಗುರುಗಳೇ ಆಗುವುದಿಲ್ಲ. ದೇವರ ಕುರಿತು ನಮಗೆ ಸರಿಯಾಗಿ ತಿಳಿಸಿಕೊಳ್ಳದೇ ಇದ್ದರೆ ಆದ ಕಾರಣ ಯಾರೇ ಇರಲಿ ಏನೇ ಇರಲಿ, ಶ್ರೀಹರಿಯ ಪಾದವನ್ನು ತೋರಿದವರೇ ನಿಜವಾದ ಬಂಧು ಬಳಗ ಅಂತ ಅವರಿಗೆಲ್ಲ ಉಪದೇಶವನ್ನು ಕೊಟ್ಟಾಗ ಅವರಿಗೆ ಸಂಶಯ ಬರ್ತಾ ಇದೆ. ಹೇ ಪ್ರಹ್ಲಾದ, ನಂಬಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಉತ್ತರವನ್ನು ಕೊಡು. ನೀನು ನಾವು ಎಲ್ಲ ಒಂದೇ ಕಡೆ ಇರತಕ್ಕಂಥವರು, ನಮಗೆ ಪ್ರತ್ಯೇಕವಾದ ಗುರುಗಳ ವ್ಯವಸ್ಥೆ ಇಲ್ಲ. ಇವರೇ ಚಂಡಾಮರ್ಕರು ಬಿಟ್ಟರೆ ಬೇರೊಬ್ಬರು ಇಲ್ಲ. ಅಷ್ಟೇ ಅಲ್ಲ, ನಿನ್ನ ತಂದೆ ಹರಿಯನ್ನು ಚಿಂತನೆ ಮಾಡಿದೆ ಕಂಡು ಬಿಡ್ತಾನಂತಾರೆ ಅನ್ನ. ಆ ವ್ಯವಸ್ಥೆಯೂ ಇಲ್ಲ. ಮತ್ತೆ ನಿನಗೆ ಈ ಒಂದು ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಹೇಳ್ತಾರೆ, ನಮ್ಮಪ್ಪ ವಿಶೇಷವಾಗಿ ತಪಸ್ಸಿಗೆ ಮಂದರ ಪರ್ವತಕ್ಕೆ ಹೋಗಿದ್ದ. ಅಂಥ ಕಾಲದಲ್ಲಿ ಜ್ಞಾನಿಗಳಾಗಿರತಕ್ಕಂಥ ನಾರದರ ಅನುಗ್ರಹದಿಂದ ನನಗೆ ಸಿಕ್ತು. ಆ ಸಂದರ್ಭ ಹೇಗಿತ್ತು ಅಂದರೆ, ಇಂದ್ರದೇವರು ಬಂದು ದಾಳಿ ಮಾಡಿ ದೈತ್ಯರನ್ನೆಲ್ಲ ಸೋಲಿಸಿ ನನ್ನ ತಾಯಿಯನ್ನು ಕರ್ಕೊಂಡು ಹೋಗ್ತಾ ಇದ್ದರು. ಆಕೆ ಅಳತಾ ಇದ್ಲು. ಅಂಥ ಕಾಲಕ್ಕೆ ನಾರದರು ಬರ್ತಾ ಇದ್ದಾರೆ, ಹೇ ಇಂದ್ರ, ಇನ್ನೊಬ್ಬರ ಹೆಂಡತಿ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀಯ? ಆವಾಗ ಇಂದ್ರದೇವರು ಹೇಳ್ತಾರೆ, ಈಕೆ ಹೊಟ್ಟೆಯಲ್ಲಿ ಸಹಿಸಲಿಕ್ಕೆ ಸಾಧ್ಯವಿಲ್ಲದ ವೀರ್ಯದಿಂದ ತುಂಬಿದ ಕೂಸಿದೆ. ಇವರ ಅಪ್ಪನೇ ಇಷ್ಟು ಕಾಟ ಕೊಡ್ತಾ ಇದ್ದಾನೆ ಜಗತ್ತಿಗೆ, ಇನ್ನು ಈ ಹುಡುಗ ಇಷ್ಟು ಕಾಟ ಕೊಡ್ತಾನು. ಆದ್ದರಿಂದ ಆಕೆ ಆ ಪ್ರಸವಂ ಆಕೆ ಪ್ರಸವ ಆಗುವ ಪರ್ಯಂತ ನಮ್ಮ ಮನೇಲಿ ಇಟ್ಟುಕೊಂಡು ಪ್ರಸವ ಆದ ಮೇಲೆ ಆಕೆಯನ್ನು ಕಳಿಸ್ಕೊಳ್ಳಿ ಬಿಡ್ತೇನೆ, ಕೂಸನ್ನು ಕೊಂದು ಬಿಡ್ತೇನೆ. ಅದಕ್ಕೆ ನಾರದರು ಹೇಳ್ತಾರೆ, ಒಳ್ಳೆ ಮಾತನ್ನು ಹೇಳ್ತಾರೆ, ಈ ಹುಡುಗ ಸಾಕ್ಷಾನ್ ಮಹಾಭಾಗವತೋ ಮಹಾನ್ ತ್ವಯಾನ ಪ್ರಾಪ್ಯದೇ ಸಂಸ್ಥಾಂ ಅನ ಅನಂತಾನುಚರೋ ಬಲಿ. ಭಾಗವತ ಮಹಾತ್ಮ ಅಯಂ ನಿಷ್ಕಿಲ್ಮಿಷಃ ಸಾಕ್ಷಾತ್ ಚೂರೂ ಪಾಪ ಇರದವ ಶುದ್ಧನಾದವ. ಆದ್ದರಿಂದ ಇವನನ್ನು ಕೊಲ್ಲಲಿಕ್ಕೆ ನಿನಗಾಗಲ್ಲ ಅಂದ್ಬಿಟ್ಟು. ಯಾಕಾಗಲ್ಲ ಹೇಳ್ತಾರೆ, ಅನಂತಾನುಚರೋ ಬಲಿ, ಶೇಷದೇವರನ್ನು ಅನುಸರಿಸಿ ಬರತಕ್ಕಂಥವ, ಶೇಷದೇವರ ಆವೇಶ ಇವರಲ್ಲಿದೆ, ಆದ ಕಾರಣ ಆ ಹುಡುಗನ ಏನು ಮಾಡಲಿಕ್ಕಾಗಲ್ಲ ಅಂದಾಗ ಪ್ರಹ್ಲಾದರಾಜರು ಎಲ್ಲಿದ್ದಾರೋ ಅವರ ಸನ್ನಿಧಾನಕ್ಕೆ ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೋಗಿಬಿಡ್ತಾ ಇದ್ದಾರೆ ಇಂದ್ರದೇವರು. ಆವಾಗ ಆಕೆಯನ್ನು ಆಶ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ನಾರದರು. ಕರ್ಕೊಂಡು ಬಂದು ಆಕೆಗೆ ಇಚ್ಛಾ ಪ್ರಸೂತಿ ವರವನ್ನು ಕೊಡ್ತಾ ಇದ್ದಾರೆ. ಆಕೆ ಕೇಳಿಕೊಡ್ತಾ ಇದ್ದಾಳೆ, ನನ್ನ ಗಂಡ ಬಂದ ಮೇಲೆ ನಾನು ಹಡಿಯಬೇಕು. ಗಂಡ ಯಾವಾಗ ಬರ್ತಾ ಇದ್ದ? 100 ವರ್ಷಗಳ ಕಾಲ ತಪಸ್ಸು, ಅದು ದೇವಮಾನ ಪ್ರಕಾರ. ಮನುಷ್ಯಮಾನ ಪ್ರಕಾರ 36,000 ವರ್ಷಗಳ ಕಾಲ. ಅಷ್ಟು ಕಾಲ ನಾರದರು ಹೊಟ್ಟೆಯಲ್ಲಿರತಕ್ಕಂಥ ಕೂಸನ್ನ ಮೇಲೆ ದೃಷ್ಟಿಯನ್ನಿಟ್ಟುಕೊಂಡು ಆಕೆಗೆ ಕೂಡಿಸಿಕೊಂಡು ಎಲ್ಲ ದೇವರ ವಿಚಾರ ಹೇಳ್ತಾ ಇದ್ರು. ಹೇಳುವಾಗ ಆಕೆಗೆ ನಿದ್ದೆ ಬರ್ತಾ ಇತ್ತು. ಹೇಗೆ ಪ್ರವಚನದಲ್ಲಿ ನಮಗೆಲ್ಲ ನಿದ್ದೆ ಬರ್ತಾ ಇರುತ್ತೋ, ಆಕೆಗೂ ಬರ್ತಾ ಇತ್ತು. ಆದರೆ ಒಳಗಿರುವ ಕೂಸು ಮಲಗ್ತಾ ಇದ್ದಿಲ್ಲ. ಆ ಕೂಸನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಕೆ ಮಲಗಿದ್ರೂ ಆಕೆ ಒಳಗಿರುವ ಕೂಸಿಗೆ ಪಾಠವನ್ನು ಮಾಡ್ತಾ ಇದ್ದರು ನಾರದರು. ಒಂದಲ್ಲ, ಎರಡಲ್ಲ, 36,000 ವರ್ಷಗಳ ಕಾಲ ಪಾಠವನ್ನು ಮಾಡಿದ್ದಾರೆ. ಆ ಪಾಠದಿಂದಲೇ ನನಗೆ ಈ ಜ್ಞಾನ ಬಂದಿದೆ. ನಿಮಗೂ ಈ ವೈಶಾರದೀಧೀ, ಈ ಒಳ್ಳೆ ಜ್ಞಾನದಿಂದ ಕೂಡಿಕೊಂಡ ಬುದ್ಧಿ ನಿಮಗೂ ಬರುತ್ತೆ. ನಾನು ಹೇಳಿದ ಮಾತನ್ನು ನೀವು ಕೇಳಿದರೆ ಅಂತ ಪ್ರಹ್ಲಾದರಾಜರು ಹೇಳಿದಾಗ ಎಲ್ಲರಿಗೂ ಪ್ರಹ್ಲಾದರಾಜರ ಮಾತಲ್ಲಿ ಒಳ್ಳೆ ವಿಶ್ವಾಸ ಬರ್ತಾ ಇದೆ. ಎಲ್ಲರೂ ಪ್ರಹ್ಲಾದರಾಜರ ಕಡೆಗೆ ಬಾಗ್ತಾ ಇದ್ದಾರೆ, ಭಗವಂತನ ಚಿಂತನೆ ಮಾಡಲಿಕ್ಕೆ ತೊಡಗ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಗುರುಪುತ್ರರಾಗಿರತಕ್ಕಂಥ ಷಂಡಾಭರತರಿಗೆ ಸಿಟ್ಟ ಬಂದು, ಸಿಟ್ಟು ಬಂತು, ದುಃಖ ಬಂತು, ಇವನು ಹೀಗೆ ಬಿಟ್ಟರೆ ಎಲ್ಲರೂ ಹಾಳಾಗಿ ಹೋಗ್ತಾರೆ ಅಂತ ಹಿರಣ್ಯಕಶಿಪುವಿಗೆ ಹೋಗಿ ಹೇಳ್ತಾ ಇದ್ದ. ಏ ಹಿರಣ್ಯಕಶಿಪು, ನಿನ್ನ ಮಗನಿಂದಾಗಿ ಎಲ್ಲವೂ ಕುಲ ನಾಶ ಆಗ್ತಾ ಇದೆ ಅಂತ ಹೇಳಿದಾಗ ಪ್ರಹ್ಲಾದರಾಜರನ್ನು ಕಳಿಸಿ ತುಂಬ ಸಿಟ್ಟಿನಿಂದ ಮಾತಾಡ್ತಾ ಇದ್ದ. ನಿನ್ನ ರಕ್ಷಣೆ ಮಾಡಲಿವ ಬೇರೊಬ್ಬನಿದ್ದಾನೆ ಅಂತ ಹೇಳ್ತೀಯಲ್ಲವ, ಎಲ್ಲಿದ್ದಾನವ ಎಲ್ಲಿದ್ದಾನವ ಅಂದರೆ ಅವನೇ ಹೇಳ್ತಾನೆ. ಆ ಒಂದು ವೇಳೆ ಅವನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀಯನು, ಎದಿದೆ ಸರ್ವತ್ರ ಸಹ ಎದಿ ಸರ್ವತ್ರ, ನಿನ್ನ ರಕ್ಷಣೆ ಮಾಡತಕ್ಕಂಥವ ಒಂದು ವೇಳೆ ಎಲ್ಲ ಕಡೆ ಇರೋದಾದರೆ ಕಸ್ಮಾತ್ ಸಂಭೇನ ದೃಶ್ಯತೆ, ಯಾಕೆ ಈ ಕಂಬದಲ್ಲಿ ಕಾಣಿಸ್ತಾ ಇಲ್ಲ ಅಂಥೇಳಿ ಹಾರಿ ಬರ್ತಾ ನಿನ್ನ ತಲೆಯನ್ನು ಅವನು ರಕ್ಷಣೆ ಮಾಡಲಿ ಅಂತೇಳಿ ಖಡ್ಗವನ್ನು ತಾನು ಹಾರಿಸಲಿಕ್ಕೆ ಪ್ರಹ್ಲಾದರ ಮೇಲೆ ಹಾಕಲಿಕ್ಕೆ ತಾನು ತ್ವರಿತನಾಗಿ ಬರ್ತಾ ಇದ್ದಾನೆ, ಸಿಟ್ಟಿನಿಂದ ಬರ್ತಾ ಇದ್ದಾನೆ. ಬರ್ತಾ ತತಾಡ ಸ್ತಂಭಂ ಅತಿ ಬಲ ಸ್ವಮುಷ್ಟಿನ, ಅಲ್ಲಿರತಕ್ಕಂಥ ದೊಡ್ಡ ಉಕ್ಕಿನ ಕಂಬ, ಆ ಕಂಬವನ್ನು ಮುಷ್ಟಿಯಿಂದ ಬಡಿಯುತ್ತಾ ಇದ್ದಾನೆ. ಎಲ್ಲಿದ್ದಾನೆ ಇಲ್ಲಿವ? ಬಡಿದು ಕೂಡಲೇ ಆ ಕಂಬದೊಳಗಿಂದ ಭಯಂಕರವಾದ ಶಬ್ದ ಬರ್ತಾ ಇದೆ. ನೋಡ್ತಾನೆ ಎಲ್ಲಿದು ಶಬ್ದ ಅಂತ, ಶಬ್ದ ಮಾತ್ರ ಬರ್ತಾ ಇದೆ, ದೇವರು ಕಾಣಲಿಲ್ಲ. ಯಾಕೆ? ಅವನು ಯಾರಿಗೆ ಕಾಣಿಸಬೇಕು ಅಂತ ಸಂಕಲ್ಪ ಮಾಡುತ್ತಾನೋ ಅವರಿಗೆ ಮಾತ್ರ ಕಾಣುತ್ತಾನೆ, ಬೇಡದವರಿಗೆ ಕಾಣಿಸುವುದೇ ಇಲ್ಲ. ವಿಶೇಷವಾಗಿ ಆ ನೃಸಿಂಹ ಪುನಃ ದರ್ಶನ ಕೊಡ್ತಾ ಇದ್ದಾನೆ, ಇವನಿಗೆ ಆಶ್ಚರ್ಯ ಆಗ್ತಾ ಇದೆ. ಓಹೋ, ಆ ಹರಿಯೇ ಬಂದಿರಬೇಕು ಈ ರೀತಿಯಾಗಿ, ಹರಿಣ ಔರಸಾರಿಣ ನಮ್ಮ ವಿಶೇಷವಾಗಿ ವಂಶಕ್ಕೆ ಶತ್ರುವಿವ ಬಂದಿದ್ದಾನೆ ಅಂತ ತಿಳ್ಕೊಂಡು ಆ ನೃಸಿಂಹದೇವರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಜಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ನಿಜಭೃತ್ಯರಾಗಿರತಕ್ಕಂಥ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ, ಕಂಬದಿಂದ ಬಂದ ಸ್ವಾಮಿ. ಇನ್ನ ಭಕ್ತರಾಗಿರತಕ್ಕಂಥ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ತಮ್ಮ ನಿಜಭೃತ್ಯರಾಗಿರತಕ್ಕಂಥ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಬಂದ ಸ್ವಾಮಿ. ನಂತರ ವಿಶೇಷವಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ತನ್ನ ನಿಜಭೃತ್ಯರಾಗಿರ್ತಕ್ಕಂಥ ನಾರದರು ಹೇಳಿದ ಮಾತನ್ನು ಸತ್ಯ ಮಾಡಬೇಕು ಅಂಥೇಳಿ ಅಲ್ಲಿ ಒಂದು ವಿಶೇಷವಾಗಿ ಜಾಗರೂಕತೆಯಿಂದ ಹೊರಟು ಬರ್ತಾ ಇದ್ದಾನೆ. ಹೊರಟು ಬಂದು ಬಂದದ್ದೇ ಸ್ವಾಮಿ ಮಧ್ಯಾಹ್ನ ಕಾಲ, ಅಭಿಜನ ಮುಹೂರ್ತದಲ್ಲಿ ಹುಟ್ಟಿದ್ದು, ಸಂಜೆವರೆಗೂ ಯುದ್ಧ ಮಾಡುತ್ತಾ ಇದ್ದಾನೆ. ಸಂಜೆಯವರೆಗೂ ಯುದ್ಧ ಮಾಡಿದವ ಇದ್ದ ತಾನು ವಿಶೇಷವಾಗಿ ಆ ಹಿರಣ್ಯಕಶಿಪುವನ್ನು ಹಿಡಿತಾ ಇದ್ದಾನೆ. ಹಿಡಿದು ದ್ವಾರಿ ಊರವು ಅಪಾತ್ಯ ದಾರ ಲೀಲಯ ದ್ವಾರದಲ್ಲಿ ಕೊಡುತ್ತಾ ಇದ್ದಾನೆ. ತನ್ನ ತೊಡೆಗಳ ಮೇಲೆ ಅವನು ಹಾಕ್ಕೊಂಡಿದ್ದಾನೆ, ಹೊಟ್ಟೆಯನ್ನು ಬಗೀತಾ ಇದ್ದಾನೆ. ಅಲ್ಲಿರತಕ್ಕಂಥ ಹೃದಯ ಕಮಲವನ್ನು ತೆಗೆದು ಪಕ್ಕಕ್ಕಿಟ್ಟಿದ್ದಾನೆ, ಒಳಗಿರುವ ಕರುಳನ್ನು ತೆಗಿತಾ ಇದ್ದಾನೆ, ಕೊರಳಲ್ಲಿ ಹಾಕ್ಕೊಳ್ಳುತ್ತಾ ಇದ್ದಾನೆ, ಅಂತರಮಾಲಾ ಧಾರಿ ಆಗ್ತಾ ಇದ್ದಾನೆ. ಯಾಕೆ ಅಂದರೆ ಪ್ರಹ್ಲಾದ ರಾಜರಿಗೆ ಏನು ತಾನು ಅನುಗ್ರಹ ಮಾಡಿ ಈ ತಂದೆಯ ಹೊಟ್ಟೆಯಲ್ಲಿ 3 ತಿಂಗಳ ಕಾಲ ಇರುವಂತೆ ಮಾಡಿದ್ದ, ಅದಕ್ಕೆ ಪ್ರಹ್ಲಾದ ರಾಜರು ಇದ್ದ ಜಾಗ ಕರಳು ಅದನ್ನು ಯಾರು ತುಳಿಯಬಾರದು ಅಂತ ತನ್ನ ಕೊರಳಲ್ಲಿ ಹಾಕ್ಕೊಂಡ. ಹಾಗೆ ತಾನಿದ್ದ ಜಾಗ ಹೃದಯ ಕಮಲ ಅದನ್ನು ಕಿತ್ತಿ ಪಕ್ಕಕ್ಕಿಟ್ಟ, ಶರೀರವನ್ನು ಒಗೆದು ಬಿಟ್ಟ. ಬ್ರಹ್ಮಾದಿ ಸಕಲ ದೇವತೆಗಳು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ, ಆದರೆ ಯಾವುದಕ್ಕೂ ದೇವರು ಬಗ್ಗಿಲ್ಲ. ವಿಶೇಷವಾಗಿರತಕ್ಕಂಥ ಪ್ರಹ್ಲಾದರಾದರನ್ನ ಕಲಿಸಿ ಅಂತ ಲಕ್ಷ್ಮೀದೇವಿ ಹೇಳಿದಾಗ ಬ್ರಹ್ಮದೇವರು ಪ್ರಹ್ಲಾದರಾದರನ್ನ ಕಳಿಸ್ತಾ ಇದ್ದಾರೆ ನರಸಿಂಹದೇವರ ಹತ್ರ. ಪ್ರಹ್ಲಾದರಾದರು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ ಕೂಡಲೇ ಕೃಪಯ ಪರಿಪ್ಲುತಃ, ಕೃಪೆಯಿಂದ ಒದ್ದೆ ಆದನಂತೆ ನರಸಿಂಹ. ಪ್ರಹ್ಲಾದರಾದರ ತಲೆ ಮೇಲೆ ಕೈ ಇಡ್ತಾ ಇದ್ದಾನೆ. ತಚ್ಛೀರ್ಷ್ಣಿ ಅದಾತ್ ಕರಾಂಬುಜಂ ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಂ ಕೃತಾಭಯಂ. ಈ ಕಾಲದ ಸರ್ಪ ಯಾರಿಗೆ ಕಚ್ಚಿರುತ್ತೆ ಅವರಿಗೆಲ್ಲ ಅಭಯ ಕೊಡತಕ್ಕಂಥ ಅದ್ಭುತವಾದ ಕೈಯೇ ಆ ನರಸಿಂಹನ ಕೈ. ಅವನಿಗೆ ಯಾವ ದೋಷಗಳಿಲ್ಲ, ಅವನ ಅಂಗಾಂಗಗಳಿಗೆ ಯಾವ ದೋಷಗಳಿಲ್ಲ. ಆ ರೀತಿಯಲ್ಲಿ ಪ್ರಹ್ಲಾದರಾದರಿಗೆ ಅನುಗ್ರಹ ಮಾಡಿದ. ಪ್ರಹ್ಲಾದರಾದರ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾಃ ಸತ್ವೈ ಕಥಾನಮತಯ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂತೋಷ್ಟು ಮರ್ಹತಿ ಸಮೇ ಹರಿರುಗ್ರಜಾತೇ. ಸ್ವಾಮಿ, ಬ್ರಹ್ಮಾದಿ ದೇವತೆಗಳಿಗೆ ಸ್ತೋತ್ರ ಮಾಡುವ ಶಕ್ತಿ ಇದೆ, ಸ್ತೋತ್ರ ಮಾಡಲಿಕ್ಕೆ ತಕ್ಕ ಸಾಹಿತ್ಯವಿದೆಯ, ನನಗೆ ಯಾವುದೂ ಇಲ್ಲ, ನಾನು ದೈತ್ಯ ಬಾಲಕ, ಏನೂ ಗೊತ್ತಿಲ್ಲದವ, ನಾನೇನು ಸ್ತೋತ್ರ ಮಾಡುತ್ತೇನೆ ಅಂತ ಹೇಳುತ್ತೇನೆ. ತುಂಬ ಸ್ತೋತ್ರ ಮಾಡಿದರು, ನಿನ್ನನ್ನು ನೋಡಿ ನನಗೆ ಹೆದರಿಕೆ ಆಗ್ತಾ ಇಲ್ಲ ನರಸಿಂಹ. ಯಾಕೆ ನನ್ನನ್ನು ಹೆದರಿಸೋದು, ಇನ್ನೊಂದು ಸಂಸಾರ ಕೂತಿದೆ, ಸಂಸಾರ ಚಕ್ರ ಕದನಾದ ಕೃಷದಾಂ ಪ್ರಣೀತ, ಆ ಸಂಸಾರ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ, ಅದರಿಂದ ನಾನು ರಕ್ಷಣೆ ಮಾಡು ಹರಿಯೇ ಅಂತ ವಿಶೇಷವಾಗಿ ಸ್ತೋತ್ರ ಮಾಡಿದಾಗ ಆ ನೃಸಿಂಹದೇವರು ಪ್ರಹ್ಲಾದರಾದರ ಸ್ತೋತ್ರಕ್ಕೆ ಮೆಚ್ಚಿ ಅನುಗ್ರಹ ಮಾಡುತ್ತಾ ಇದ್ದಾರೆ. ವರವನ್ನು ಬೇಡು. ಅವಾಗ ಪ್ರಹ್ಲಾದರಾದರು ಹೇಳ್ತಾರೆ, ಸ್ವಾಮಿ ನಿನ್ನನ್ನು ವರಬೇಡಿ ಸೇವಾ ಮಾಡೋದಾದರೆ ನಾನು ಭಕ್ತನಾಗಲ್ಲ, ವ್ಯಾಪಾರಿ ಆಗಿಬಿಡ್ತೇನೆ. ನಾನು ಭಕ್ತನಯ್ಯ, ವ್ಯಾಪಾರಿ ಅಲ್ಲ. ಆದ್ದರಿಂದ ನನಗೆ ಯಾವುದೂ ಬೇಡ ಅಂತ ಹೇಳಿ. ಆದರೆ ದೊಡ್ಡವ ವರ ಕೇಳು ಅಂತ ಹೇಳಿದ್ದೀಯ, ಒಂದು ವರ ಕೇಳ್ತೇನೆ. ಕಾಮಾನಾಂ ಹೃದಯ ಅಸಂರೋಹ ಭವತಸ್ತು ಋಣೇ ವರಂ. ಈಗ ಏನೋ ನಿನ್ನೆದುರಿಗೆ ನಾನು ಕಾಮನೆಗಳು ಇಲ್ಲ ಅಂತ ಹೇಳಿದ್ದೆ, ಒಳಗೆ ಏನಾದರೂ ಬಯಕೆಗಳು ಬಚ್ಚಿಟ್ಕೊಂಡಿದ್ರೆ ಹೊರಕ್ಕೆ ಬಂದರೆ, ಅದಕ್ಕೆ ನನ್ನ ಮನಸ್ಸಿನಲ್ಲಿ ಏನೇನು ನನಗೆ ಗೊತ್ತಿಲ್ಲದ ಬಯಕೆಗಳು ಕೂತಿರುತ್ತೆ, ಆ ಬಯಕೆಗಳನ್ನೇ ಕಿತ್ತಿ ಹೊರಗೆ ಹಾಕು ಅಂತ ದೇವನುಗ್ರಹ ಮಾಡಿದ್ದ. ನಂತರ ಪ್ರಹ್ಲಾದರಾದರು ಹೇಳ್ತಾರೆ, ಹೇ ಸ್ವಾಮಿ, ಪಿತಾಮೇ ಪೂಯೇತ ದುರಂತಾದ ದುಸ್ತರಾದ ಘಾತ್. ನನ್ನಪ್ಪ ನಿನ್ನ ಬೈದಿದ್ದಾನೆ, ನಗುನ ದ್ರೋಹ ಮಾಡಿದ್ದಾನೆ ಅಯ್ಯ ನಿನ್ನ ಭಕ್ತನಾದ ನನಗೆ, ಆದ್ದರಿಂದ ಆ ದೊಡ್ಡ ಪಾಪದಿಂದ ಇವರನ್ನು ಪರಿಪಾರು ಮಾಡಬೇಕು ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ, ಹೇ ಪ್ರಹ್ಲಾದ, ಭವಾನ್ ವೈ ಕುಲಪಾವನಃ, ನಿನ್ನಂಥ ಕುಲಪಾವನರಿದ್ದಾಗ ಅಂಥ ಕುಲದಲ್ಲಿ ದ್ವಿಸಪ್ತಭಿಪ್ಪೂತಾಹ 21 ಕುಲದವರು ಪಾವನರಾಗಿದ್ದಾರಯ್ಯ, ನಿಮ್ಮಪ್ಪನಿಗಾಗಿ ನೀ ಕೇಳೋದೇನಿದೆ, ಉದ್ಧಾರ ಆಗ್ತಾನೆ ಅಂತ ಹೇಳಿ ಪ್ರಹ್ಲಾದರಾದರ ಮೂಲಕ ವಿಶೇಷವಾಗಿ ಅವರ ತಂದೆಯ ಅಂತ್ಯ ಸಂಸ್ಕಾರಗಳನ್ನೆಲ್ಲ ಮಾಡಿಸಿ ನಂತರ ಪ್ರಹ್ಲಾದರಾದರನ್ನು ವಿಶೇಷವಾಗಿ ರಾಜನನ್ನಾಗಿ ಮಾಡಿ ಅನುಗ್ರಹ ಮಾಡಿ ಬ್ರಹ್ಮದೇವರ ಅಭಿಷೇಕ ಮಾಡಿದ ಮೇಲೆ ದೇವರು ಹೊರಟು ಹೋಗ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ಹೊರಟರು ಎಂಬಲ್ಲಿಗೆ ಪ್ರಹ್ಲಾದರಾದರ ಅದ್ಭುತವಾದ ಚರಿತ್ರೆಯನ್ನು ತಿಳಿಸಿಕೊಟ್ರು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.